ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಮಧ್ಯವಿಜಯದಲ್ಲಿ ಮೊದಲನೇ ಸರ್ಗವನ್ನು ಅದರಲ್ಲಿ ಮಾಡ್ತಾ ಇದ್ದೀವಿ. ಅಲ್ಲಿ ನಾವು ಫಸ್ಟ್ ಕೆಲವು ಪದ್ಯಗಳನ್ನು ಮಾಡಿದ್ದೀವಿ, ಅದನ್ನು ಮತ್ತೆ ಇವತ್ತು ಕಂಟಿನ್ಯೂ ಮಾಡೋಣ. ಅಲ್ಲಿ ತಾಮಂತ್ರ ವರ್ಣೈ ರಣುವರ್ಣನೀಯಾಂ ಸರ್ವೇಂದ್ರ ಪೂರ್ವೈರಪು ವಕ್ತಕಾಮೆ, ಅಲ್ಲಿಂದ ಹಿಡ್ಕೊಂಡು ಕೆಲವು ಮೂರು ಇದರಲ್ಲಿ ತಾವು ಇದು ಮಾಡ್ತಾ ಇರುವಂತಹ ಈ ಕೆಲಸವನ್ನು ವರ್ಣನ ಮಾಡಿ ಹೇಳ್ತಾ ಇದ್ದಾರೆ. ಒಂದಷ್ಟು ಅದರಲ್ಲಿ ಕೆಲವು ವಿಶೇಷ ಅಂಶಗಳನ್ನು ಮಾತ್ರ ಜಸ್ಟು ರಿಕ್ಯಾಪ್ ಮಾಡಿಬಿಟ್ಟು ಮುಂದಕ್ಕೆ ಹೋಗೋಣ. ತಾಮಂತ್ರ ವರ್ಣೈ ರಣುವರ್ಣನೀಯಾಂ ಸರ್ವೇಂದ್ರ ಪೂರ್ವೈರಪು ವಕ್ತಕಾಮೆ ಅಂತ ಆರನೇ ಪದ್ಯದಲ್ಲಿ ಬರುವಾಗ ಅಲ್ಲಿ ಭಾವಪ್ರಕಾಶಕದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ, ಬಳಿತ್ತಾತತ್ವಪೂಷೇ ಧಾಯಿ ದಶತಂ ಭೂಷಣ್ಣ ಯೋಧಿ ಬಭ್ರೂಷು ನಮ್ನತೆ ತಾಂಸು ತೇ ಕೀರ್ತಿಂ ಮಘವನ್ ಮಹಿತ್ವಾ ಇತಿ ಸೂಕ್ತಾನಿ ವಿಷ್ಣೋಃ ಪದೇ ಪರಮೇ ಮಧ್ವಉತ್ಸಹ ವಿದ್ವಾನ್ ಮಧ್ವ ಉಜ್ಜಭಾರಾ ದೃಶೇಕಂ ಇತ್ಯಾದಯ ಮಂತ್ರವರ್ಣಾಃ ಅಂತೇಳಿ ಮಂತ್ರವರ್ಣಗಳಿಂದ ಹೇಳಲಕ್ಕೆ ಯೋಗ್ಯವಾದಂತಹ ವಾಯುದೇವರ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ಆ ಮಂತ್ರವರ್ಣಗಳು ಏನು ಅನ್ನೋ ಕೆಲವು ಎಕ್ಸಾಂಪಲ್ಸ್ ದೃಷ್ಟಾಂತಗಳನ್ನು ಕೊಡ್ತಾರೆ. ಬಳಿತ್ತಾ ಸೂಕ್ತ ಅನ್ನೋದರಲ್ಲಿ ಇರುವಂತಹದ್ದು, ಬಳಿತ್ತಾ ತದ್ವಪುಷೇದಾಯಿ ದಶತಂ ದೇವಸ್ಯ ಪ್ರತಿಸಹ ಸೌಯತೋದಿನಿ ಅಂತ ಹೇಳಿ ಅಲ್ಲಿ ಬರುವಂತಹದ್ದು, ಅದರನ್ನು ಅದು ವಾಯುದೇವರನ್ನೇ ಪ್ರತಿಪಾದನೆ ಮಾಡುತ್ತೆ. ಹಾಗೆ ಭೂಷಣ್ಣ ಯೋಧಿ ಬಭ್ರೂಷು ನಮ್ನತಿ ಅನ್ನುವ ಇನ್ನೊಂದು ಸೂಕ್ತ, ಇವೆಲ್ಲವೂ ಕೂಡ ಸೂಕ್ತಗಳ ಉದಾಹರಣೆ ಕೊಟ್ಟು ಈ ಮಂತ್ರ ವರ್ಣಗಳಿಂದ ಪ್ರತಿಪಾದ್ಯರಾದ ವಾಯುದೇವರ ಚರಿತ್ರೆಯನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾರೆ. ಸೊ ಅದು ಒಂದು. ಅದಾದ ಮೇಲೆ ನೆಕ್ಸ್ಟ್ ಏಳನೇ ಶ್ಲೋಕದಲ್ಲಿ ಉತ್ಸಾವತ ಏನ ಸಮಸ್ತೇಷ್ಠ ಕಿಂತ ಚಿತ್ರಂ ಚರಿತ್ರಂ ನಿವೇದ್ಯಂ ಅಂತ ಹೇಳಿದಾಗ ನಾವು ಲಾಸ್ಟ್ ನೋಡಿದಂತೆ ಉತ್ಸಾವತ ಅಂತ ಹೇಳಿದ್ರೆ ಅಲ್ಲಿ ಪದಾರ್ಥ ಯುಗದಲ್ಲಿ ಬನ್ನಂಜಿಯವರು ಹೇಳ್ತಾರೆ, ಉತ್ಸಾವತ ಅಂದ್ರೆ ಏನ ಶ್ರೀಮುಖ್ಯವಾಯಿನ ಉತ್ಸಾವತ ಉತ್ಸಾಹ ಗುರು ಪರ್ವತೋದ್ಧಾರಣಾದ್ಯಾ ಅವಚಾಹ ಅಲ್ಪಾಹ ತೃಣೋದ್ಧಾರಣಾದ್ಯಾ ಸಮಸ್ತ ಚೇಷ್ಟಾ ಸರ್ವೇ ವ್ಯಾಪಾರ ಸ್ಯುಹು ಇತಿ ಶೇಷ ಅಂತೇಳಿ, ಎಲ್ಲಾ ಚೇಷ್ಟೆಗಳು ವ್ಯಾಪಾರಗಳು ವಾಯುದೇವರಿಂದಲೇ ನಡೆಸಿ ವಾಯುದೇವರು ಪ್ರೇರಣೆ ಮಾಡ್ತಾರೆ ಅಂತೇಳಿ ಅಲ್ಲಿ ಉಚ್ಚಾವತ ಉಚ್ಚವಾದ ದೊಡ್ಡವಾದ ಅಂದ್ರೆ ಗುರು ಪರ್ವತ ದೊಡ್ಡ ದೊಡ್ಡ ಪರ್ವತಗಳನ್ನು ಎತ್ತಬೇಕಂದರೂ ವಾಯುದೇವರ ಒಂದು ಸಹಕಾರ ಪ್ರೇರಣೆ ಅವರು ಒಳಗಿದ್ದು ಮಾಡಿಸಬೇಕು ಅಂತೇಳಿ. ಸರಿ, ದೊಡ್ಡ ದೊಡ್ಡವು ಮಾತ್ರ ವಾಯುದೇವರು ಮಾಡಿಸ್ತಾರೆ, ಚಿಕ್ಕ ಚಿಕ್ಕವರ ಬೇರೆ ಯಾರು ಮಾಡಿಸ್ತಾರೆ. ಒಂದು ಹುಲ್ಲು ಕಡ್ಡಿ ಎತ್ತಬೇಕಂದ್ರೆ ಅದು ಇನ್ನೊಂದು ದೇವತೆ, ಅದಕ್ಕೆ ವಾಯುದೇವರು ಬೇಕಾಗಿಲ್ಲ ಅಂದ್ರೆ ಇಲ್ಲ. ಆ ಅಲ್ಪ ಅವಚಾಹ ಅಲ್ಪಾಹ ಕೂಡ ಒಂದು ಹುಲ್ಲು ಕಡ್ಡಿ ಎತ್ತಬೇಕಂತ ಹೇಳಿದ್ರು ಕೂಡ ಅದು ಕೂಡ ವಾಯುದೇವರ ಒಂದು ಪ್ರೇರಣೆಯಿಂದ ಶಕ್ತಿಯಿಂದ ಅವ್ರು ನಮ್ಮ ಒಳಗೆ ನಿಂತು ಮಾಡಿಸಬೇಕು, ಆದ್ದರಿಂದ ಅದು ಕೂಡ ಅವರಿಂದಲೇ ಆಗತ್ತೆ ಅಂತ ಹೇಳಿ ಈ ವಿಧವಾಗಿ ದೊಡ್ಡದಾಗಲಿ ಚಿಕ್ಕದಾಗಲಿ ಎಲ್ಲವಕ್ಕೂ ಅವರೇ ಪ್ರೇರಕರಾಗಿದ್ದಾರೆ, ಅವರ ಕೊಡುವ ಶಕ್ತಿಯಿಂದ ನಮ್ಗಾಗತ್ತೆ ಅಂತ ಅದನ್ನು ಅಂತ ಹೇಳ್ತಾ ಕಿಂತ ಹೇಳ್ತಾ ಅದರಿಂದ ಯಾವ್ದು ಹೇಳ್ಬೇಕು ಯಾವ್ದು ಹೇಳಬಾರ್ದಂತೆ ಹಾಗೆ ಹೇಳೋದು ಬಹಳ ಕಷ್ಟ ಅಂತ ಹೇಳಿ ಅದು ಮನಸ್ಸಿನ ಶುದ್ಧತೆಗೆ ಆಗಿ ನಾನು ಹೇಳ್ತೀನಿ ಅಂತ ಹೇಳಿ ಅದು ಏಳನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ ಎಂಟನೇದಲ್ಲಿ ಮಾಲಾಕೃತ ಚರಿತಾಖ್ಯ ರತ್ನೈರ ಸೂಕ್ಷ್ಮ ದೃಷ್ಟೇ ಅಂತ ಹೇಳಿ ಅಲ್ಲಿ ಅದನ್ನು ನಾವು ನೋಡಿದ್ವಿ. ಅಂದ್ರೆ ನಾನು ಮುಂದೆ ಹಿಂದೆ ಹೇಳ್ತೀನಿ ಹೇಳಬಹುದು ಅಂತ ಹೇಳಿ ಅದನ್ನು ಕ್ಷಮಿಸಬೇಕು ಅಂತ ಅಂದ್ರೆ ಅವರೇ ವಿನಯವಾಗಿ ಅವರೆಲ್ಲವನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಈ ದೋಷಗಳೆಲ್ಲ ಅವರ ಕಾವ್ಯದಲ್ಲಿ ಇದೆ ಅಂತ ಅಲ್ಲ, ಹಾಗೇನಾದ್ರೂ ಇದ್ದರೂ ಕೂಡ ಎಲ್ಲರೂ ಭಕ್ತರು ಕ್ಷಮಿಸಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಅಲ್ಲಿ ಒಂಬತ್ತನೇ ಶ್ಲೋಕ ಇಲ್ಲಿ ಈ ತರವಾಗಿ ಶುರು ಆಗುತ್ತೆ. ಶ್ರೀವಲ್ಲಭಾಜ್ಞಾಂ ಸಸುರೇಂದ್ರಯಾತ್ನಾಂ ಸಂಭಾವ್ಯ ಸಂಭಾವ್ಯ ತಮಾಂ ತ್ರಿಲೋಕ್ಯಾಂ ಪ್ರಾಣೇಶ್ವರ ಪ್ರಾಣಿ ಗಣ ಪ್ರಣೇತ ಗುರುಸ್ತತಾಂ ಕೇಸರಿನೋ ಗುಹೇ ಭೂತ್ ಅಂತ ಹೇಳಿ ಈ ಒಂಬತ್ತನೇ ಶ್ಲೋಕದಿಂದ ಇಪ್ಪತ್ತೇಳನೇವರೆಗೂ ಅಂದ್ರೆ ಸುಮಾರು 19 ಶ್ಲೋಕಗಳಲ್ಲಿ ಹನುಮದ ಅವತಾರವನ್ನು, ಅದಾದ ಮೇಲೆ ಭೀಮಸೇನ ದೇವರ ಅವತಾರ ಬರುತ್ತೆ. ಸೊ ಈ ವಿಧವಾಗಿ ಹೇಳ್ತಾ ಇಲ್ಲಿ ಇದು ಈ ಒಂಬತ್ತನೇದು ಹನುಮಂತ ದೇವರ ಅವತಾರವನ್ನು ಮಾಡುವಾಗ ಬರುವಂತಹ ಮೊದಲನೇ ಶ್ಲೋಕ. ಇಲ್ಲಿ ಎಲ್ಲ ಮೊದಲನೇ ಅಕ್ಷರಗಳು ಗುರು ಅಂದ್ರೆ ದೀರ್ಘ ಅಕ್ಷರಗಳಾಗಿದೆ, ಎರಡು ಮಾತ್ರೆಗಳು. ಆದ್ದರಿಂದ ಇದು ಇಂದ್ರವಜ್ರ ಉಪಜಾತಿ ಅಲ್ಲ, ಇದು ಕೂಡ ಇಂದ್ರವಜ್ರ ಪೂರ್ಣವಾಗಿ ಎಲ್ಲ ಇಂದ್ರವಜ್ರ ಛಂದಸ್ ಪ್ರಕಾರ ಇದೆ, ಆದ್ದರಿಂದ ಇದನ್ನು ಇಂದ್ರವಜ್ರ ಅಂತ ಕರೆಯುವಂತಹದ್ದು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ವಿಷಯವನ್ನು ಹೇಳ್ತಾ ಇದ್ದಾರೆ ಭಾವಪ್ರಕಾಶಕದಲ್ಲಿ ನಾರಾಯಣ ಪಂಡಿತಾಚಾರ್ಯರು, ತೀರ್ಥ ವಿಘ್ನಕರಂ ದುಷ್ಟಗಜಂ ಹತ್ವಾ ಪ್ರತೋಷಿತಾ ಭರದ್ವಾಜಾದಯೋ ಧನ್ಯಂ ಪುತ್ರಂ ಕೇಸರಿನೇ ದದುಹು ಅಂತ ಹೇಳಿ. ಕೇಸರಿ ಅನ್ನೋದು ಹನುಮಂತ ದೇವರ ತಂದೆಯ ಹೆಸರು. ಸೊ ಕೇಸರಿ ಅನ್ನುವ ವಾನರ ಅವನು ಏನು ಮಾಡ್ತಾನೆ ಅಂದ್ರೆ ಭರದ್ವಾಜ ಮುಂತಾದಂತ ಮುನಿಗಳಿಗೆ ಅವರ ಆಶ್ರಮದಲ್ಲಿ ಒಂದು ದುಷ್ಟ ಗಜ, ಕೆಟ್ಟ ಆನೆ ಒಂದು ಬಂದು ತುಂಬಾ ವಿಘ್ನಗಳನ್ನುಂಟು ಮಾಡುತ್ತೆ. ಅವರಿಗೆ ಅವರಿಗೆ ಸ್ನಾನ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ತೊಂದರೆ ಕೊಡ್ತಾ, ಬಹಳ ಕಷ್ಟವನ್ನು ಕೊಡ್ತಾ ಇತ್ತು. ಸೊ ಆದ್ದರಿಂದ ಅವರು ಕೇಳಿದಾಗ ಕೇಸರಿ ಅನ್ನುವ ಈ ವಾನರ ಬಂದು ಆ ದುಷ್ಟ ಗಜವನ್ನು ಸಂಹಾರ ಮಾಡ್ತಾನೆ. ಮಾಡಿದಾಗ ಅವರೆಲ್ಲರೂ ಬಹಳ ಸಂತೋಷಪಟ್ಟು ತೃಪ್ತಿಕರಾಗಿ ಅವರಿಗೆ ಆ ಕೇಸರಿಗೆ ವರವನ್ನು ಕೊಡ್ತಾರೆ. ನಿನಗೆ ಮುಖ್ಯ ಪ್ರಾಣ ದೇವರೇ ನಿನ್ನ ಮಗನಾಗಿ ಅವತಾರ ಮಾಡ್ತಾರೆ ಅಂತ ಹೇಳಿ ಅವರಿಗೆ ವರವನ್ನು ಕೊಡ್ತಾರೆ. ಸೊ ಆ ವರದಿಂದ ಮುಖ್ಯ ಪ್ರಾಣ ದೇವರು ಕೇಸರಿ ಮನೆಯಲ್ಲಿ ಅವತಾರ ಮಾಡಿದ್ದಾರೆ ಅಂತ ಹೇಳಿ ಕೇಸರಿಯ ಹೆಂಡತಿಯ ಹೆಸರು ಅಂಜನಾದೇವಿ. ಅಂಜನಾದೇವಿಗೆ ಒಂದು ಸ್ಪರ್ಶ ಮಾಡಿದ ಸ್ಪರ್ಶ ಮಾತ್ರದಿಂದ ಸ್ಪರ್ಶೆಯನ್ನು ಮಾಡುವುದರ ಮೂಲಕವಾಗಿ ಆ ಮುಖ್ಯ ಪ್ರಾಣ ದೇವರು ಅಲ್ಲಿ ಅಂಜನಾದೇವಿಗೆ ಹುಡ್ತಾರೆ. ಸೊ ನಾವು ಮಧ್ವಾಚಾರ್ಯರ ಚರಿತೆಯಲ್ಲಿ ಬಂದಂತೆ ಗರ್ಭವಾಸಾದಿಗಳಿಲ್ಲ. ಸೊ ಆದ್ದರಿಂದ ಅವರು ಗರ್ಭವಾಸವಿಲ್ಲದೆ ಭೀಮಸೇನ ದೇವರಾಗಿ ಅವತಾರ ಮಾಡಿದಾಗಲೂ, ಹನುಮಂತನಾಗಿ ಅವತಾರ ಮಾಡಿದಾಗಲೂ, ಮಧ್ವಾಚಾರ್ಯ ಅವತಾರ ಮಾಡಿದಾಗಲೂ ಗರ್ಭವಾಸವಿಲ್ಲದೆ ಹುಟ್ಟುವಂತಹ ಅವತಾರಗಳಾಗಿದೆ. ಹಾಗೆ ಹೀಗೆ ಹುಡ್ತಾರೆ ಅವರು, ಗರ್ಭವಾಸ ದುಃಖಾದಿಗಳಿಲ್ಲದೆ ಹುಟ್ಟುವಂತಹ ರೂಪವಾಗಿದೆ. ಸೊ ಆ ವಿಧವಾಗಿ ಅಲ್ಲಿ ಹುಟ್ಟಿದ್ದಾರೆ ಅನ್ನುವುದನ್ನು ಒಂದು ವಿಶೇಷ ಅಂಶವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಸರಿ, ಹಾಗೆ ಕೇಸರಿ ಮನೆಯಲ್ಲಿ ಅಂಜನಾದೇವಿಗೆ ಅವತಾರ ಹುಟ್ಟಿದಾಗ ಅವರು ಹೇಗೆ ಹುಟ್ಟಿದರು, ಅದಕ್ಕೆ ಏನೇನು ಮಾಡಿ ಹುಟ್ಟಿದ್ದಾರೆ ಅನ್ನುವುದನ್ನು ಈ 9ನೇ ಶ್ಲೋಕದಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಆ ಶ್ರೀವಲ್ಲಭಾಜ್ಞಾಂ ಸಸುರೇಂದ್ರಯಾಜ್ಞಾಂ ಸಂಭಾವ್ಯ ಸಂಭಾವ್ಯ ತಮಾಂ ತ್ರಿಲೋಕ್ಯಾಂ ಪ್ರಾಣ ಈಶ್ವರ ಪ್ರಾಣಿ ಗಣ ಪ್ರಣೇತ ಗುರು ಸತಾಂ ಕೇಸರಿನ ಗೃಹೇ ಅಭೂತ್ ಅಂತ ಹೇಳಿ. ಸೊ ಇಲ್ಲಿ ಪ್ರಾಣಿಗಳು, ಪ್ರಾಣೇಶ್ವರ ಪ್ರಾಣಿ ಗಣ ಪ್ರಣೇತ ಅಂತ ಹೇಳಿ, ಪ್ರಾಣಿ ಗಣ ಪ್ರಣೇತರಾದಂತಹ ಪ್ರಾಣಿ ಜೀವರಾಶಿಗಳು. ಸೊ ಇಲ್ಲಿ ನಾವು ಅನ್ವಯ ಮಾಡಿದಾಗ ಪ್ರಾಣಿ ಗಣ ಪ್ರಣೇತ ಸತಾಂ ಗುರು ಪ್ರಾಣೇಶ್ವರ ಸಸುರೇಂದ್ರ ಯಾಜ್ಞಾಂ ತ್ರಿಲೋಕ್ಯಾಂ ಸಂಭಾವ್ಯ ತಮಾಂ ಶ್ರೀವಲ್ಲಭಾಜ್ಞಾ ಸಂಭಾವ್ಯ ಕೇಸರಿನ ಗೃಹೇ ಅಭೂತ್ ಅನ್ನೋದು ಅನ್ವಯ. ಸೊ ಈ ಶಬ್ದಗಳು ಪ್ರಾಣಿಗಣ ಪ್ರಣೇತ, ಪ್ರಾಣಿಗಣಗಳಿಗೆ ಪ್ರಣೇತರಾದವರು, ಪ್ರೇರಕರಾದವರು. ಪ್ರಾಣಿ ಅಂದ್ರೆ ಜೀವಗಣಗಳು, ಜೀವಗಳ ಗಣ ಅಂದ್ರೆ ಸಮೂಹಗಳಿಗೆ, ಅಂದ್ರೆ ಎಲ್ಲ ಜೀವರಾಶಿಗಳಿಗೆ ಪ್ರೇರಕರಾಗಿರುವಂತಹ ಮುಖ್ಯ ಪ್ರಾಣ ದೇವರು ಅವರು ಸತಾಂ ಗುರುಹು. ಅವರು ಸತಾಂ ಗುರುಹು, ಸಜ್ಜನರಿಗೆ ಗುರುಗಳು, ಮುಕ್ತಿಯೋಗ್ಯ ಸಜ್ಜನ ಅಂದ್ರೆ ಮುಕ್ತಿಯೋಗ್ಯ ಜೀವನರಿಗೆ, ಪ್ರಾಣಿಗಳಿಗೆಲ್ಲರಿಗೂ ಕೂಡ ಗುರುಹು. ಗುರುಹು ಅಂದ್ರೆ ಹಿತವನ್ನು ಉಪದೇಶ ಮಾಡುವುದು. ಗುರುಗಳು ಅಂತ ಹೇಳಿ ಉಕಾರಸ್ಯ ಅಂಧಕಾರಸ್ಯ ಉಕಾರಸ್ತನ್ನಿರೋಧಕ ಅಂಧಕಾರ ನಿರೋಧಸ್ವಾದ್ ಗುರುನಿತ್ಯ ವಿಧೀಯತೆ ಅಂತ ಹೇಳಿದ್ರೆ, ಗುರು ಅಂದ್ರೆ ಅಜ್ಞಾನವನ್ನು ದೂರ ಮಾಡಿ, ಅಂಧಕಾರವನ್ನು ದೂರ ಮಾಡಿ, ಬೆಳಕನ್ನು ಚೆಲ್ಲಿ, ಜ್ಞಾನವನ್ನು ಕೊಟ್ಟು ನಮ್ಮ ಉದ್ಧಾರ ಮಾಡುವವರು ಗುರುಗಳು. ಸೊ ಆದ್ದರಿಂದ ನಿಜವಾದ ಗುರುಗಳು ಬ್ರಹ್ಮಾಂತ ಗುರು ಸಾಕ್ಷಾದಿಷ್ಟಂ ದೈವಂ ಶ್ರೀಪತಿ ಆಚಾರ್ಯ ಶ್ರೀಮದಾಚಾರ್ಯ ಸಂತಮೇ ಜನ್ಮನಿ ಜನ್ಮನಿ ಅಂತ ಹೇಳಿದಂತೆ ಒಂದೊಂದು ಜನ್ಮಗಳಲ್ಲಿ ಕೂಡ ನಮಗೆ ಅವರು ಗುರುಗಳಾಗಬೇಕಾದ್ದರಿಂದ, ಗುರುಗಳಾಗಿದ್ದಾರಾದ್ದರಿಂದ ನಮಗೆ ಹಿತವನ್ನು ಉಪದೇಶ ಮಾಡುವಂತಹ ಅವರು ಅವರು ಗುರುಹು ಸತಾಂ ಗುರುಹು ಪ್ರಾಣೇಶ್ವರ ಅಂತೇಳಿ. ಪ್ರಾಣೇಶ್ವರ ಅಂದ್ರೆ ಪ್ರಾಣ ಈಶ್ವರ. ಪ್ರಾಣಗಳು ಅಂದ್ರೆ ಇಂದ್ರಿಯಗಳು, ಇಂದ್ರಿಯದ ಅಭಿಮಾನಿ ದೇವತೆಗಳು. ಅವರೆಲ್ಲರಿಗೂ ಒಡೆಯನಾದವರು ಅಂದ್ರೆ ಎಲ್ಲ ಅಭಿಮಾನಿ ದೇವತೆ, ಇಂದ್ರಿಯಾಭಿಮಾನಿ ದೇವತೆಗಳು, ಸೂರ್ಯಾದಿ ದೇವತೆಗಳಿದ್ದಾರೆ, ಇಂದ್ರಾದಿ ದೇವತೆಗಳಿದ್ದಾರೆ, ಸೂರ್ಯಇಂದ್ರ ಸೂರ್ಯ ಇವರೆಲ್ಲರೂ ಅವರೆಲ್ಲರಿಗೂ ಒಡೆಯರಾಗಿದ್ದಾರೆ, ಈಶ್ವರಾಗಿದ್ದಾರೆ. ಪ್ರಾಣಗಳಿಗೆ ಈಶ್ವರರು ಅಂದ್ರೆ ಒಂದು ಉಪಪ್ರಾಣಗಳಿಗೆ ಈಶ್ವರರಾಗಿದ್ದಾರೆ, ಇಲ್ಲ ಪ್ರಾಣಗಳಿಂದ ಇಂದ್ರಿಯ ಅಭಿಮಾನಿ ದೇವತೆಗಳು, ಸೂರ್ಯ ಚಂದ್ರಾದಿಗಳು, ಇಂದ್ರಾದಿಗಳು ಅವರೆಲ್ಲರಿಗೂ ಕೂಡ ಒಡೆಯರಾಗಿದ್ದಾರೆ ಅಂತಹ ಮುಖ್ಯ ಪ್ರಾಣ ದೇವರು. ಅವರೇನು ಮಾಡಿದ್ದಾರೆ, ಸಸುರೇಂದ್ರ ಯಾಜ್ಞಾಂ, ಸಸುರೇಂದ್ರ ಯಾಜ್ಞಾಂ, ಸುರೇಂದ್ರ ಸಸುರೇಂದ್ರ ಯಾಜ್ಞಾಂ ಅಂದ್ರೆ ಯಾಚನೆ ಮಾಡುವುದು. ದೇವಶ್ರೇಷ್ಠರು ಬೇಡಿದ್ದಾರೆ. ಸೊ ದೇವಶ್ರೇಷ್ಠರ ಬೇಡಿಕೆಯಿಂದ ಸಹಿತವಾದಂತಹ ಸುರೇಂದ್ರ ಯಾಜ್ಞಾಂ ಸಸುರೇಂದ್ರ, ಸಸುರೇಂದ್ರ ಸಹಿತ, ಸುರೇಂದ್ರ ಯಾಜ್ಞಾಂ ಸಹಿತಂ ಸಸುರೇಂದ್ರ ಯಾಜ್ಞಾಂ ಅಂತ ಅಂದ್ರೆ ದೇವಶ್ರೇಷ್ಠರ ಬೇಡಿಕೆಯಿಂದ ಸಹಿತವಾಗಿರುವಂತಹ ಅಂದ್ರೆ ಅಲಾಂಗ್ ವಿತ್ ದಟ್. ಸೊ ಅಂದ್ರೆ ದೇವತೆಗಳು ಬೇಡ್ಕೊಂಡಿದ್ದಾರೆ ಮುಖ್ಯ ಪ್ರಾಣ ದೇವರಿಗೆ ಏನಂತ ಹೇಳಿ, ಈ ವಿಧವಾಗಿ ನೀವು ಅವತಾರ ಮಾಡಿ ಲೋಕೋದ್ಧಾರ ಮಾಡಬೇಕು ಅಂತೇಳಿ. ಅದೇ ತ್ರಿಲೋಕ್ಯಾಂ ಅಂತೇಳಿ, ಮೂರು ಲೋಕಗಳಲ್ಲಿ ಕೂಡ ತ್ರಿಲೋಕ್ಯಾಂ, ತ್ರಿಲೋಕಗಳಿಗೆ ಸಂಬಂಧಪಟ್ಟಂತೆ. ಸೊ ಅವರ ಬೇಡಿಕೆಯಿಂದ ಅವರು ಬೇಡಿದಿರುವಂತಹ ಒಂದು ಯಾಚನೆ ಮಾಡಿದಂತಹ ವಿಷಯ, ಅದರ ಜೊತೆಯಲ್ಲಿ ತ್ರಿಲೋಕ್ಯ ಮೂರು ಲೋಕಗಳಲ್ಲಿಯೂ ಕೂಡ ಸಂಭಾವ್ಯ ತಮಾಂ ಅಂದರೆ ಸಂಭಾವ್ಯ ತಮಾಂ ಅಂತೇಳಿ, ಅಂದ್ರೆ ಸಂಭಾವ್ಯ ಅಂತ ಹೇಳಿದ್ರೇನೆ ಅದು ಭಾವನೆ, ಸಂಭಾವನೆ ಸಮ್ಯಕ್ ಭಾವನೆ, ಸಂಭಾವ್ಯ ಅಂದ್ರೆ ಬಹುಮಾನಿಸಲಕ್ಕೆ ಯೋಗ್ಯವಾದದ್ದು. ಬಹುಮಾನಿಸಲಿಕ್ಕೆ ಅತ್ಯಂತ ಯೋಗ್ಯವಾದದ್ದು. ಸಂಭಾವ್ಯಾಂ, ಸಂಭಾವ್ಯತರಾಂ, ಸಂಭಾವ್ಯ ತಮಾಂ ಅಂತೇಳಿ, ಸುಂದರಂ, ಸುಂದರತರಂ, ಸುಂದರತಮಂ ಅಂತ ಹೇಳಿದಂತೆ ನಾವು ಮೂರು ಡಿಗ್ರಿ ಸರಿಯಾಗಿ ಇಂಗ್ಲಿಷ್ ನಲ್ಲಿ ಹೇಳ್ತೀವೋ ಹಾಗೆ ಸಂಸ್ಕೃತದಲ್ಲಿ ಕೂಡ ಮೂರಿದೆ, ಸಂಭಾವ್ಯಾಂ, ಸಂಭಾವ್ಯತರಾಂ, ಸಂಭಾವ್ಯ ತಮಾಂ ಅಂತೇಳಿ. ಸೊ ದ ಗ್ರೇಟೆಸ್ಟ್, ಸೊ ಅಂದ್ರೆ ಬಹುಮಾನ ಮಾಡಲಿಕ್ಕೆ ಅತ್ಯಂತ ಯೋಗ್ಯವಾಗಿರುವಂತಹ ಶ್ರೀವಲ್ಲಭ ಆಜ್ಞಾಂ. ಸೊ ಶ್ರೀವಲ್ಲಭ ಆಜ್ಞಾಂ, ಶ್ರೀವಲ್ಲಭ ಲಕ್ಷ್ಮೀಪತಿಯಾದಂತಹ ಶ್ರೀಮನ್ನಾರಾಯಣನ ಆಜ್ಞಾಂ ಅಪ್ಪಣೆಯನ್ನು ಸಂಭಾವ್ಯ ಅಂದರೆ ಅದನ್ನು ಒಪ್ಪಿಕೊಂಡು ಸನ್ಮಾನಿಸ ಅಂದ್ರೆ ಅದಕ್ಕೆ ತಲೆಬಾಗಿ ಕೇಸರಿನ ಗೃಹೆ ಅಭೂತ್. ಕೇಸರಿ ಎನ್ನುವ ವಾನರನ ಗೃಹೆ ಮನೆಯಲ್ಲಿ ಅವನ ಹೆಂಡತಿಯಲ್ಲಿ ಅಭೂತ್ ಅವತಾರವನ್ನು ಮಾಡಿದ್ದಾರೆ ಅಂತೇಳಿ. ಸೊ ಇಲ್ಲಿ ಈ ವಿಧವಾಗಿ ಕೇಸರಿ ಮನೆಯಲ್ಲಿ ಅವತಾರ ಮಾಡಲಿಕ್ಕೆ ಬೇಕಾದ ಒಂದು ಕಾರಣ ಅಂದ್ರೆ ಇದನ್ನು ನಿಮಿತ್ತವಾಗಿಟ್ಟುಕೊಂಡು ದೇವತೆಗಳು ಪ್ರಾರ್ಥನೆ ಮಾಡಿದ್ದಾರೆ, ಅದನ್ನೇ ಭಗವಂತ ಆಜ್ಞೆ ಮಾಡಿದ್ದಾನೆ. ಸೊ ಎರಡು ಒಂದೇ ವಿಷಯವಾಗಿದೆ. ಆದ್ದರಿಂದ ಇಬ್ಬರು ಕೂಡ ಅವತಾರ ಮಾಡ್ರಿ ಅಂತ ಹೇಳಿ ಒಬ್ಬರು ಭಗವಂತ ಆಜ್ಞೆ ಮಾಡಿದ, ಕಳಗಿರುವವರೆಲ್ಲ ಯಾಚನೆ ಮಾಡಿದ್ರು, ಮೇಲಿರುವಂತಹ ಭಗವಂತ ಆಜ್ಞೆ ಮಾಡಿದ. ಸೊ ಇಬ್ಬರಿಗೆ ಎರಡು ಮನನೆ ಮಾಡ್ತಾ ಹನುಮಂತ ದೇವರು ಇಲ್ಲಿ ಮಾಡಿದ್ದಾರೆ, ಈ ವಿಧವಾಗಿ ಕೇಸರಿ ಮನೆಯಲ್ಲಿ ಹುಟ್ಟಿದ್ದಾರೆ, ಅವತಾರವನ್ನು ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಅವರ ಗುಣಗಳ ವರ್ಣನೆಯನ್ನು, ಹಾಗೆ ಅವತಾರ ಮಾಡಿದ ಹನುಮಂತ ದೇವರು ಹೇಗಿದ್ದರು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಏ ಏ ಗುಣಾನಾಮ ಜಗತ್ತ ಸಿದ್ಧ ಯಂ ತೇಷು ತೇಷು ಮನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರವಹಂ ಶ್ರೀಮಂತಮೇನಂ ಹನುಮಂತ ಮಾಹುಹು ಅಂತೇಳಿ. ಏ ಏ ಗುಣಾ ನಾಮ ಜಗತ್ ಪ್ರಸಿದ್ಧ ತೇಷು ತೇಷು ಯಂ ನಿದರ್ಶಯಂತಿ ಸ್ಮ ಸಾಕ್ಷಾತ್ ಮಹಾಭಾಗವತ ಪ್ರಬರ್ಹಂ ಶ್ರೀಮಂತಂ ಏನಂ ಹನುಮಂತಂ ಆಹುಹು ಅಂತೇಳಿ. ನಾವು ಕೇಳಿದ್ವಿ ಹನುಮಂತ, ಹನುಮಂತ ಅನ್ನುವ ಶಬ್ದದ ಅರ್ಥ ಏನು, ಮೊದಲು ಆ ಶಬ್ದದ ಅರ್ಥ ಏನು ಅಂತೇಳಿ. ಅನು ಜ್ಞಾನವಾಸಿ ಸ್ಯಾತ್ ಹನುಮಂತ ಅಂದ್ರೆ ಜ್ಞಾನವಂತ ಅಂತೇಳಿ. ಹನುಮಂತ ಅನ್ನುವ ಶಬ್ದಕ್ಕೆ ಜ್ಞಾನವಂತ ಅಂತ ಅರ್ಥ. ಬಹಳ ಜನಕ್ಕೆ ಕೆಲವು ಮಂದಿಗೆ ಒಂದು ತಪ್ಪು ಕಲ್ಪನೆ ಇದೆ, ಹನುಮಂತ ಅನ್ನುವ ಹೆಸರು ಹನುಮಂತ ದೇವರಿಗೆ ಯಾಕೆ ಬಂತಂದ್ರೆ ಒಂದು ಸ್ವಲ್ಪ ಜನಕ್ಕೆ ತಪ್ಪು ಕಲ್ಪನೆ ಇರಬಹುದು. ಸೊ ಹಾಗೇನಾದ್ರೂ ಇದ್ದರೆ ಆ ತಪ್ಪು ಕಲ್ಪನೆ ಏನು ಅದು ಅಲ್ಲ ಅನ್ನೋದನ್ನು ನಾವು ಸ್ವಲ್ಪ ನೋಡ್ಬಿಟ್ಟು ಮುಂದಕ್ಕೆ ಹೋಗೋಣ. ನಿಮ್ಗೆ ಗೊತ್ತಾದಂತೆ ಹನುಮಂತ ದೇವರು ಚಿಕ್ಕ ಹುಡುಗ ಆಗಿರುವಾಗ ಎಲ್ಲರಿಗೂ ಸ್ವಲ್ಪ ಋಷಿಗಳಿಗೆ ತೊಂದರೆ ಕೊಡ್ತಾ ಇದ್ರು. ಒಂದ್ಸಾರಿ ಸೂರ್ಯನ ಬಿಂಬನನ್ನು ನೋಡಿ ಹಣ್ಣು ಅಂತ ಹೇಳಿ ನುಂಗಲಕ್ಕೆ ಬಂದಾಗ ಇಂದ್ರ ದೇವರು ವಜ್ರಾಯದಿಂದ ಹನುಮಂತ ದೇವರನ್ನು ಹೊಡೆದ್ರು. ಸೊ ಹನುಮಂತ ದೇವರು ಒಂದು ಬೆಟ್ಟದ ಮೇಲೆ ಬಿದ್ದು ಅವರ ದೌಡೆ ಅದೆಲ್ಲ ನಜ್ಜು ನಜ್ಜಾಗೋಯ್ತು. ಆದ್ದರಿಂದ ಅಂತಹ ನಜ್ಜಾದ ದೌಡೆ ಉಳ್ಳವರಾದ್ದರಿಂದ ಹನುಮಂತ ಅಂತ ಹೆಸರು ಬಂತು ಅಂತ ಹೇಳಿ ಒಂದು ಕೆಲವು ಜನರು ಆವಿಧವಾಗಿ ಭಾವನೆ ಮಾಡ್ತಾರೆ. ಆದ್ರೆ ಅದಲ್ಲವೆಲ್ಲ, ಯಾಕಂದ್ರೆ ರಾಮಾಯಣದಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ, ಅವರು ಹಾಗೆ ಬಿದ್ದಾಗ ಅವ್ರಿಗೆ ಏನು ಅವರು ಅಷ್ಟು ಪರ್ವತದ ಮೇಲೆ ಬಿದ್ದು ಕೂಡ ಅವರ ಇದರ ಹನುಗೆ ಏನೇನು ಆಗಲಿಲ್ಲ ಅಂತ ಹೇಳಿ, ನಥಿಂಗ್ ಹ್ಯಾಪನ್, ಎಲ್ಲಿ ಯಾವ ಒಂದು ಚಿಕ್ಕ ಇಂಜುರಿ ಕೂಡ ಆಗಲಿಲ್ಲ ಅವರಿಗೆ ಅಂತೇಳಿ. ಸೊ ಆದ್ದರಿಂದ ಅಂತಹ ನಜ್ವಾದ ಹನು ಇಲ್ಲವನು ಹನುಮಂತ ಅನ್ನುವ ಅರ್ಥ ಎಲ್ಲಿ ಬರೋದಿಲ್ಲ. ಯಾಕಂದ್ರೆ ಬಲವಂತ ಅಂದ್ರೆ ಒಳ್ಳೆ ಬಲ ಉಳ್ಳವನು, ಯಾವುದೇ ಒಂದು ವಂತ ಮಂತ ಅಂತ ಹೇಳಿದಾಗ ಜ್ಞಾನಮಂತ ಬುದ್ಧಿಮಂತ ಸಮಥಿಂಗ್ ಬೆಸ್ಟ್ ಸ್ಟ್ರಾಂಗ್ ಆಗಿರೋದು ಯಾವುದೋ ಇದ್ರೆ ಹಾಗೆ ಹೇಳ್ತಾರೆ, ಹೊತ್ತು ವೀಕ್ ಆಗಿರುವ ಹನು ಇಲ್ಲವನು ಅಂತ ಯಾರು, ಆದ್ದರಿಂದ ಹನುಮಂತ ಅಂತ ಹೆಸರು ಬರ್ಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಹನು ಅನ್ನೋದು ಜ್ಞಾನ, ಹನು ಅಂದ್ರೆ ಜ್ಞಾನ ಅಂತ ಅರ್ಥ, ಹನುಮಂತ ಅಂದ್ರೆ ಜ್ಞಾನ ಉಳ್ಳವನು ಅಂತ ಹೇಳಿ ಅರ್ಥ. ಸೊ ಆದ್ದರಿಂದ ಅಲ್ಲಿ ಹೇಳ್ತಾ ಇದ್ದಾರೆ ಏ ಏ ಗುಣ ನಾಮ ಜಗತ್ ಪ್ರಸಿದ್ಧ ಅಂತೇಳಿ. ಯಾವ ಯಾವ ಗುಣಗಳು, ಗುಣಾಹ ನಾಮ ಅಂದ್ರೆ ಗುಣಗಳೆಂದು, ನಾಮ ಅಂತ ಹೇಳಿದ್ರೆ ಈ ವಿಧವಾಗಿ ಆಯಸ್ ನಾವು ನೋಡಿ ಮುಂದೆ ನಾಮ ನಾಮ ಅಂದ್ರೆ ಯಾಕೆ ನಾಮ ನಾಮ ಅಂದ್ರೆ ಆ ವಿಧವಾಗಿ ಪ್ರಸಿದ್ಧ ಆಗಿ ಗುರುತಿಸುವಂತಹದ್ದು. ಯು ಜಸ್ಟ್ ಮೆನ್ಷನ್, ಗುಣಗಳಿಗೂ ಒಂದು ಹೆಸರು. ಸೊ ನಾಮ ಅಂದ್ರೆ ಈ ಗುಣ ತಕೊಂಡ್ರೆ ಓ ಈ ಗುಣ ತಕೊಂಡ್ರೆ ಅದೇನು ಜಗತ್ ಪ್ರಸಿದ್ಧ ಅಂದ್ರೆ ಜಗತ್ತಿನಲ್ಲಿ ಪ್ರಪಂಚದಲ್ಲಿ ಪ್ರಸಿದ್ಧವಾಗಿ ಅಂದ್ರೆ ಒಂದು ಯಾವುದೋ ಒಂದು ಗುಣ ತಗೊಳ್ರಿ, ಸೌಂದರ್ಯ ಅಂತ ಇನ್ನೇನು ಅದು ಎಕ್ಸ್ಪರ್ಟೀಸ್ ಸ್ಕಿಲ್ ಅನ್ನೋದಾಗಿ ಯಾವ ತಕೊಂಡು ಕೂಡ ಈ ಪ್ರಪಂಚದಲ್ಲಿ ಪ್ರಸಿದ್ಧವಾಗಿರುವಂತಹ ಗುಣಗಳು ಯಾವುದಿಲ್ಲವೋ ಇದೆಯೋ ಅವೆಲ್ಲವೂ ತೇಷು ತೇಷು ಆಯಾ ಗುಣಗಳಲ್ಲಿ ಏ ಏ ಗುಣ ಜಗತ್ ಪ್ರಸಿದ್ಧ ತೇಷು ತೇಷು ಅಂದ್ರೆ ಯಾವ ಯಾವ ಗುಣಗಳು ಜಗತ್ತಿನಲ್ಲಿ ಪ್ರಸಿದ್ಧವಾಗಿವೆಯೋ ಅವೆಲ್ಲವೂ ಅದರಲ್ಲಿ ಕೂಡ ಆ ಗುಣಗಳಲ್ಲಿ ಆಯಾ ಗುಣಗಳಲ್ಲಿ ಯಂ ಯಾವನನ್ನಾದರೆ ನಿದರ್ಶಯಂತಿ ಸ್ಮ. ನೋಡ್ರಿ ಇದು ಒಂದು ಸಂಸ್ಕೃತ ವ್ಯಾಕರಣಕ್ಕೆ ಸಂಬಂಧಪಟ್ಟ ವಿಷಯ. ಭವತಿ ಭವತಿ ಸ್ಮ, ಭವತಿ ಅಂದ್ರೆ ಪ್ರೆಸೆಂಟೆನ್ಸ್, ಆತ್ಮ ಅನ್ನೋದು ಸೇರಿಸಿದಾಗ ಅದು ಪಾಸ್ಟ್ ಟೆನ್ಸ್ ಆಗಿಬರುತ್ತೆ. ಅಂದ್ರೆ ನಿದರ್ಶಯಂತಿ ಸ್ಮ ಅಂದ್ರೆ ತೋರಿಸುತ್ತಾ ಇದ್ದರೋ, ಸೊ ಪಾಸ್ಟ್ ಟೆನ್ಸ್ ದೃಷ್ಟಾಂತವಾಗಿ ತೋರಿಸಿದರೋ. ಸೊ ನಿದರ್ಶಯಂತಿ ಸ್ಮ ಅಂದರೆ ಎಂ ಯಾವ ಕೇಸರಿಯ ಮಗನಾದಂತಹ ಹನುಮಂತ ದೇವರನ್ನು ನಿದರ್ಶಯಂತಿ ಸ್ಮ ದೃಷ್ಟಾಂತವಾಗಿ ತೋರಿಸಿದರೋ ಪಾಸ್ಟ್ ಟೆನ್ಸ್ ಆಗಿಬಿಡುತ್ತೆ. ಯಾಕಂದ್ರೆ ಸ್ಮ ಹಾಕಿದ ಕಾರಣದಿಂದ ನಿದರ್ಶಯಂತಿ ಅನ್ನೋದು ಪ್ರೆಸೆಂಟ್ ಟೆನ್ಸ್, ನಿದರ್ಶಯಂತಿ ಸ್ಮ ಅಂದ್ರೆ ಪಾಸ್ಟ್ ಟೆನ್ಸ್ ಆಗಿಬಿಡುತ್ತೆ. ಸೊ ಈ ವಿಧವಾಗಿ ಅವರನ್ನು ದೃಷ್ಟಾಂತವಾಗಿ ತೋರಿಸಿದರೋ ಸಾಕ್ಷಾತ್ ಮುಖ್ಯವಾಗಿ ಎಲ್ಲಾ ಗುಣಗಳಲ್ಲಿಯೂ ಇದು ಒಳ್ಳೆ ಗುಣ ಇದು ಯಾರಲ್ಲಿದೆ? ಆ ಹನುಮಂತ ದೇವರಲ್ಲಿದೆ. ಇದು ಪ್ರಸಿದ್ಧವಾದ ಗುಣ ಇದು ಯಾರಲ್ಲಿದೆ? ಹನುಮಂತ ದೇವರಲ್ಲಿ. ಎಲ್ಲಾ ಗುಣಗಳಿಗೆ ಅವರೇ ದೃಷ್ಟಾಂತವಾಗಿದ್ದರು. ಆ ದೃಷ್ಟಾಂತಗಳಲ್ಲಿ ಎಲ್ಲದರಲ್ಲಿಯೂ ಕೂಡ ಮುಖ್ಯವಾಗಿರುವಂತಹ ದೊಡ್ಡ ದೃಷ್ಟಾಂತ ಏನಂತ ಹೇಳಿದೆ, ಯಾರು ದೊಡ್ಡ ಭಾಗವತರ್ರಿ, ಭಾಗವತ ಪ್ರಬರ್ಹಂ ಅಂದ್ರೆ ಪ್ರಬರ್ಹ ಅಂದ್ರೆ ಶ್ರೇಷ್ಠ, ಭಾಗವತ ಅಂದ್ರೆ ಭಗವದ್ ಭಕ್ತರು, ಭಗವದ್ ಭಕ್ತಿ ಅಂದ್ರೆ ಎಂತಹದ್ದು, ಮಹಾಭಗವದ್ ಭಕ್ತರು ಯಾರು ಅಂತ ಹೇಳಿದ್ರೆ ಹನುಮಂತ ದೇವರು. ಸೊ ಅದಕ್ಕೆ ನಮಗೆ ಎಲ್ಲಾ ಕಡೆ ವಾಯುದೇವರು ಭಾಗವತೋತ್ತಮರು ಅಂತ ಕರಿತೀವಿ ನಾವು. ಭಾಗವತರಂದ್ರೆ ಭಗವದ್ ಭಕ್ತರು, ಅವರಲ್ಲಿ ದೊಡ್ಡವರು ಬಹಳ ಭಗವದ್ ಭಕ್ತಿ ಉಳ್ಳವರು ಯಾರು ಅಂತ ಹೇಳಿದ್ರೆ ವಾಯುದೇವರು. ಸೊ ಎಲ್ಲ ಅವತಾರಗಳಲ್ಲಿ ಹನುಮಂತ ದೇವರಾಗಿ ಇದ್ದಾಗಲೂ, ಭೀಮಸೇನ ದೇವರಾಗಿದ್ದಾಗಲೂ, ಮಧ್ವಾಚಾರ್ಯರಾಗಿ ಬಂದಾಗಲೂ, ಎಲ್ಲ ಅವತಾರಗಳಲ್ಲಿ ಕೂಡ ವಾಯುದೇವರು ದೊಡ್ಡ ಭಗವದ್ ಭಕ್ತರು. ಯಾವತ್ತೂ ಭಗವಂತನ ವಿರೋಧ ಮಾಡದೇ ಇರುವಂತಹವರು. ಭಗವಂತನ ಮೇಲೆ ಕಾಯೇನ ವಾಚ ಮನಸ್ಸ ಯಾವಾಗಲೂ ವಿರೋಧವಿಲ್ಲ, ವಿರೋಧವಿಲ್ಲ, ಸ್ಪರ್ಧವಿಲ್ಲ, ಕಡಿಮೆಯಾಗಿ ತಿಳ್ಕೊಳ್ಳುವುದಿಲ್ಲ. ಅವನಿಗಂದ ನಾನು ಸಲ ಮಾಡ್ತೀನಿ ಅನ್ನೋದಾಗಲಿ, ಇಲ್ಲ ಅವನು ವಿರೋಧ ಮಾಡೋದಾಗಲಿ, ಅವ್ರ ಜೊತೆ ಜಗಳಾಡೋದಾಗಲಿ ಇತ್ಯಾದಿ ಯಾವುದೂ ಮಾಡೋದಿಲ್ಲ. ಈ ವಿಧವಾಗಿ ಭಗವಂತನಲ್ಲಿ ಸುಶುದ್ಧವಾದ ಭಕ್ತಿ ಉಳ್ಳವರಾದ್ದರಿಂದ ಭಾಗವತೋತ್ತಮರಂತೆ. ಸೊ ಈ ವಿಧವಾಗಿ ಎಲ್ಲಾ ಗುಣಗಳಲ್ಲಿಗೆ ಅವರಿಗೆ ದೃಷ್ಟಾಂತವನ್ನು ಕೊಟ್ಟರು ಕೂಡ ಮುಖ್ಯವಾಗಿ ಭಗವದ್ ಭಕ್ತಿಯಲ್ಲಿ, ಭಾಗವತತ್ವದ ಗುಣದಲ್ಲಿ, ಮಹಾಭಾಗವತ ಅನ್ನುವ ಗುಣದಲ್ಲಿ, ಆ ಗುಣದಲ್ಲಿ ಇವರನ್ನೇ ತೋರಿಸ್ಕೊಳ್ಳ. ಹನುಮಂತ ಯಾರು ಭಾಗವತೋತ್ತಮರು, ಭಾಗವತ ಪ್ರವರ್ಹರು ಯಾರು ಅಂದ್ರೆ ಅವರು ಹನುಮಂತ ದೇವರು. ಆದ್ದರಿಂದ ಅದರಲ್ಲಿ ಕೂಡ ಅವರನ್ನೇ ದೃಷ್ಟಾಂತವಾಗಿ ತೋರಿಸ್ಕೊಡ್ತಾ ಇದ್ದರು. ಆದ್ದರಿಂದ ಶ್ರೀಮಂತಂ, ಆದ್ದರಿಂದ ಅವರು ನಿಜವಾಗಿ ಶ್ರೀಮಂತರು. ಶ್ರೀಮಂತರು ಅಂದ್ರೆ ಇಲ್ಲಿ ಶ್ರೀ ಅಂದ್ರೆ ಏನು? ಕಾಂತಿ, ಪ್ರಕಾಶ, ಗುಣ. ಶ್ರೀ ಎನ್ನುವ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ಶ್ರೀ ಅಂದ್ರೆ ಕೇವಲ ಸಂಪತ್ತು ದುಡ್ಡು ಅಂತಾನೆ ಅರ್ಥ ಅಲ್ಲ. ಶ್ರೀ ಅಂತ ಹೇಳಿದ್ರೆ ದುಡ್ಡು ಅನ್ನುವ ಅರ್ಥವೂ ಇದೆ. ಗುಣಗಳ ಸಂಪತ್ತು, ಜ್ಞಾನದ ಸಂಪತ್ತು, ಕಾಂತಿ, ದೇಹದ ಕಾಂತಿ, ಪ್ರಕಾಶ, ಧೈರ್ಯ, ಸ್ಥೈರ್ಯ ಇತ್ಯಾದಿ ಗುಣಗಳು ಎಲ್ಲವೂ ಎಲ್ಲವನ್ನು ತೋರಿಸುವಂತಹದ್ದು ಆ ಶ್ರೀ. ಸೊ ಎಲ್ಲದರ ಸಂಪತ್ತು, ಎಲ್ಲ ಗುಣಗಳ ಸಂಪತ್ತು. ಆದ್ದರಿಂದ ಅವರಿಗೆ ಶ್ರೀಮಂತಂ, ಕಾಂತಿ ಉಳ್ಳವರು, ಗುಣಗಳ ಕಾಂತಿ ಉಳ್ಳವರು, ಗುಣವನ್ನುವ ಸಂಪತ್ತು, ಗುಣ ಸಂಪತ್ತು ಉಳ್ಳವರು. ಸೊ ಅವರು ಶ್ರೀಮಂತರು ಅಂದ್ರೆ ಸಂಪತ್ತು ಉಳ್ಳವರು. ಯಾವ ಸಂಪತ್ತು? ಜ್ಞಾನದ ಸಂಪತ್ತು, ಜ್ಞಾನಾದಿ ಎಲ್ಲ ಗುಣಗಳ ಸಂಪತ್ತು ಅವರಲ್ಲಿತ್ತು. ಆದ್ದರಿಂದ ಅವರಿಗೆ ಶ್ರೀಮಂತಂ ಅಂತ ಒಂದು ಕಾಮನ್ ಆಗಿ ಕರೆಯಬಹುದಾದ ವಿಷಯ. ಗುಣಗಳ ಸಂಪತ್ತು ಉಳ್ಳವರು. ಸೊ ಶ್ರೀಮಂತಂ ಏನಂ ಅಂದ್ರೆ ಈ ಕೇಸರಿ ಪುತ್ರನಾದಂತಹ ಹನುಮಂತ ದೇವರನ್ನು. ಆದ್ದರಿಂದ ಹನುಮಂತ ಮಾಹು, ಹನುಮಂತ ಅಂದ್ರೆ ಶ್ರೀಮಂತ, ಹನು ಜ್ಞಾನವಾಚಿ, ಶ್ರೀ ಜ್ಞಾನವಾಚಿ, ಶ್ರೀಮಂತ ಜ್ಞಾನವಂತ, ಹನುಮಂತ ಜ್ಞಾನವಂತ. ಸೊ ಹನುಮಂತ ಜ್ಞಾನ ತುಂಬಿದವರು. ಆದ್ದರಿಂದ ಹನುಮಂತ ಅಂತ ಹೇಳಿ ಆ ಹೆಸರು ಸಾರ್ಥಕ ನಾಮಧೇಯವಾಯಿತು. ಅವರಿಗೆ ಹನುಮಂತ ಅನ್ನುವ ಹೆಸರು ಸಾರ್ಥಕ ನಾಮವಾಯಿತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹನುಮಂತ ಮಾಹು ಅಂತ, ಹನುಮಂತ ಅಂತ ಕರೆದಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಇದು ಆದ ಮೇಲೆ ಇದರಲ್ಲಿ ಕೆಲವು ಜಗತ್ಸು ಪ್ರಸಿದ್ಧ, ಜಗತ್ ಪ್ರಸಿದ್ಧ ಅಂತೇಳಿ. ಸೊ ಸಮಾಸ ವಿಗ್ರಹ ವಾಕ್ಯಗಳು ಜಗತ್ ಪ್ರಸಿದ್ಧ ಅಂದ್ರೆ ಜಗತ್ತಿನಲ್ಲಿ ಪ್ರಸಿದ್ಧವಾದದ್ದು. ಜಗತ್ಸು ಪ್ರಸಿದ್ಧ, ಜಗತ್ ಪ್ರಸಿದ್ಧ ಅಂತೇಳಿ. ಸೊ ಭಾಗವತಃ ಅಂತೇಳಿ ಭಗವಾನ್ ಭಕ್ತಿ ಯಶಾಂ ಇತಿ ಭಾಗವತಃ ಅಂತೇಳಿ. ಸೊ ಮಹಾಭಾಗವತ ಮಹಾಂತಶ್ಚ ತೇ ಭಾಗವತ ಸಾಕ್ಷಾತ್ ತೇ ಮಹಾಭಾಗವತಃ ಅಂತೇಳಿ. ಸೊ ಮಹಾಭಾಗವತರು ಅಂತೇಳಿ ಸಾಕ್ಷಾತ್ ಮಹಾಭಾಗವತೇಶ ಪ್ರಬರ್ಹ ಅಂದ್ರೆ ಸಾಕ್ಷಾತ್ ಮಹಾಭಾಗವತರಲ್ಲಿ ಪ್ರಬರ್ಹರು. ಭಾಗವತೇಶು ಪ್ರಬರ್ಹ, ಭಾಗವತ ಪ್ರಬರ್ಹ ಅಂತ. ಸೊ ಅಲ್ಲಿ ಮತ್ತು ಸಪ್ತಮಿ ತತ್ಪುರುಷ, ಇವ ಯಾವ ತತ್ಪುರುಷದಲ್ಲಿ ಬಂತು? ಸೊ ವಿಭಕ್ತಿಯ ತತ್ಪುರುಷಗಳಲ್ಲಿ ಬರುವಂತಹದ್ದು. ಜಗತ್ಸು ಪ್ರಸಿದ್ಧ ಅನ್ನೋದ್ರಲ್ಲಿ ಸಪ್ತಮಿ ತತ್ಪುರುಷ, ಭಾಗವತೇಶು ಪ್ರಬರ್ಹ ಅನ್ನೋದು ಸಪ್ತಮಿ ತತ್ಪುರುಷ. ತಂ ಪ್ರಬರ್ಹಂ ತಂ ಅಂತೇಳಿ, ಶ್ರೀ ಅಸಿ ಅಸ್ತಿ ಇತಿ ಶ್ರೀಮಾನ್ ಅಂತೇಳಿ, ಶ್ರೀಮಂತ ಶ್ರೀಮಾನ್, ಶ್ರೀ ಅಸ್ತಿ ಇತಿ ಶ್ರೀಮಾನ್ ತಂ. ಅದಕ್ಕೆ ದ್ವಿತೀಯ ಭಕ್ತಿ ಸೊ ಶ್ರೀಮಂತಂ, ಶ್ರೀಮಾನ್ ಶ್ರೀಮಂತಂ. ದೃಶ್ಯಯಂತಿ ದೃಶಿರ್ ಪ್ರೇಕ್ಷಣೆ ಅಂತೇಳಿ,
ಅದು ಒಂದನೇ ಗಣ. ಅದಾದ ಮೇಲೆ ಅದು ಸಕರ್ಮಕವಾದಂತಹದ್ದು. ಸೊ ಆದ್ದರಿಂದ ಅಲ್ಲಿ ನಿದಶಯಂತಿ ಅನ್ನೋದ್ರಲ್ಲಿ ಅಲ್ಲಿ ಸ್ಮ ಅಂತ ನೀಪ್ ಅನ್ನೋದು ಉಪಸರ್ಗ ಆಗುತ್ತೆ, ದರ್ಶಯಂತಿ ನಿದರ್ಶಯಂತಿ ಅಂತೇಳಿ. ಸೊ ದರ್ಶಯತಿ ದರ್ಶಯತಃ ದರ್ಶಯಂತಿ ಅಂತೇಳಿ, ಏಕವಚನ ದರ್ಶಯತಿ, ದ್ವಿವಚನ ದರ್ಶಯತಃ, ಬಹುವಚನ ದರ್ಶಯಂತಿ. ಸೊ ಈ ರಾಗ ಬರುವಂತಹದ್ದು. ಸೊ ಹನುಮಂತಂ ಏನಂ ಆಹುಹು, ಸೊ ನಿದರ್ಶಯಂತಿ ಸ್ಮ ಆಹುಹು ಅಂತೇಳಿ. ಆಹುಹು ಅನ್ನೋದು ಭ್ರೂಂ ವ್ಯಕ್ತಾಯಂ ಅನ್ನೋದ್ರಲ್ಲಿ ಮೂರನೇ ಗಣ, ಅದಕ್ಕೆ ಆಹುಹು ಅಂತ ಬ್ರವತಿ. ಪ್ರೆಸೆಂಟ್ ಟೆನ್ಸ್ ನಲ್ಲಿ ಬ್ರವತಿ, ಪಾಸ್ಟ್ ಟೆನ್ಸ್ ನಲ್ಲಿ ಇರುವಾಗ ಅಬ್ರವೀತ್ ಅಂತ, ಅದೆಲ್ಲ ಆಹುಹು ಅಂತೇಳಿ. ಸೊ ಬೇರೆ ಬೇರೆ ಲಕಾರಗಳಲ್ಲಿ ಬರುವಂತಹದ್ದು. ಸೊ ಈ ವಿಧವಾಗಿ ಅಲ್ಲಿ ಬರುವಂತಹದ್ದು ಆಹ ಆಹತುಹು ಆಹುಹು ಅಂತೇಳಿ. ಸೊ ಈ ಸೂತ್ರದಿಂದ ಆಮೇಲೆ ಸಮಾನಾಧಿಕರಣ ಇದು ಬಂದಾಗ ಜಾತಿಯೋಹು ಅಂತೇಳಿ ನಿದರ್ಶಯಂತಿ ಸ್ಮ ಅಂತೇಳಿ, ಸ್ಮ ಅಂತ ಹೇಳುವಾಗ ಅದು ಲಟ್ ಸ್ಮಿ ಸ್ಮ ಅನ್ನೋದರ ಯೋಗ ಇರುವುದರಿಂದ ಭೂತ ಭೂತಕಾಲದಲ್ಲಿ ಅಂದ್ರೆ ಪಾಸ್ಟ್ ಟೆನ್ಸ್ ನಿದರ್ಶಯಂತಿ ಪ್ರೆಸೆಂಟ್ ಟೆನ್ಸ್ ಆದರೂ ನಿದರ್ಶಯಂತಿ ಸ್ಮ ಅಂದ್ರೆ ಪಾಸ್ಟ್ ಟೆನ್ಸ್ ಆಗುತ್ತೆ ಅಂತೇಳಿ ನಾವು ತಿಳ್ಕೊಂಡ ಮೇಲೆ ನೆಕ್ಸ್ಟ್ ಪದ್ಯ ಹನ್ನೊಂದನೇ ಪದ್ಯ. ಕರ್ಮಾಣಿ ಕುರುವನ್ ಪರಮಾದ್ಭುತಾನಿ ಸಭಾಸು ದೈವೀಷು ಸಭಾಜಿತಾನಿ ಸುಗ್ರೀವ ಮಿತ್ರಂ ಸಜಗತ್ ಪವಿತ್ರಂ ರಮಾಪತಿಂ ರಾಮ ತನುಂ ದದರ್ಶ. ಸೊ ಇಲ್ಲಿ ಕರ್ಮಾಣಿ ಕುರುವನ್ ಪರಮಾದ್ಭುತಾನಿ, ಪರಮಾದ್ಭುತವಾದ ಕರ್ಮಗಳನ್ನು ಮಾಡ್ತಾ ಇದ್ದಂತೆ. ಸೊ ಇಲ್ಲಿ ನಾವು ಅನ್ವಯ ಮಾಡಿಕೊಂಡ್ರೆ ಪರಮ ಅದ್ಭುತಾನಿ ದೈವೀಷು ಸಭಾಸು ಸಭಾಜಿತಾನಿ ಕರ್ಮಾಣಿ ಕುರುವನ್ ಸುಗ್ರೀವ ಮಿತ್ರಂ ಸಹ ಜಗತ್ ಪವಿತ್ರಂ ರಾಮ ತನುಂ ರಮಾಪತಿಂ ದದರ್ಶ. ಸುಗ್ರೀವನ ಮಂತ್ರಿಯಾಗಿ ಇದ್ದು ಹನುಮಂತ ದೇವರು ರಾಮದೇವರನ್ನು ನೋಡಿದರು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆಯ್ತು ರೀ, ಅದೇನಂದ್ರೆ ಇಲ್ಲ ಅಲ್ಲಿ ಹೇಳ್ತಾ ಇದ್ದಾರೆ ಪರಮಾದ್ಭುತಾನಿ ದೈವೀಯ ಸಭಾಸು ಸಭಾಜಿತಾನಿ ಅಂತೇಳಿ. ಅವರ ಕರ್ಮಗಳು, ಕರ್ಮಗಳನ್ನು ಮಾಡುತ್ತಿದ್ದರು ಹನುಮಂತ ದೇವರು. ಕರ್ಮಾಣಿ ಕುರುವನ್ನು, ಕರ್ಮಗಳನ್ನು ಮಾಡುತ್ತಿದ್ದರು. ಎಂತಹ ಕರ್ಮಗಳು? ಪರಮಾದ್ಭುತಾನಿ, ಪರಮಾದ್ಭುತವಾದ ಕರ್ಮಗಳು. ಅವು ಹೇಗೆ ಪರಮಾದ್ಭುತವಾಗಿತ್ತು ಅಂದ್ರೆ ದೈವೀಷು ಸಭಾಸು ಸಭಾಜಿತಾನಿ. ದೈವೀಷು ದೇವತೆಗಳ ಸಂಬಂಧಪಟ್ಟಂತಹ ಸಭೆಗಳಲ್ಲಿ ಅಂದರೆ ಅವರು ಭೂಲೋಕದಲ್ಲಿ ಮಾಡುವ ಕರ್ಮಗಳು ದೇವತೆಗಳ ಸಭೆಗಳಲ್ಲಿ. ಸುಧರ್ಮ ಅನ್ನೋದು ಇಂದ್ರನ ಸಭೆಯ ಹೆಸರು. ಸೊ ಇದುವಾಗಿ ಸುಧರ್ಮ ಮುಂತಾದಂತಹ ಸಭೆಗಳಲ್ಲಿ ಅವರ ಪ್ರಶಂಸೆಯನ್ನು ಮಾಡ್ತಾ ಇದ್ದಾರೆ. ಹನುಮಂತ ದೇವರು ಎಂಥ ಅದ್ಭುತ ಕರ್ಮಗಳನ್ನು ಮಾಡ್ತಾ ಇದ್ದಾರೆ, ಪರಮಾದ್ಭುತವಾದ ಕರ್ಮಗಳನ್ನು ಮಾಡ್ತಾ ಇದ್ದಾರೆ, ಅತ್ಯಂತ ಆಶ್ಚರ್ಯಕರವಾದಂತಹ ಕರ್ಮಗಳನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಆ ಸಭೆಗಳಲ್ಲಿ, ದೈವಿ ದೇವ ಸಂಬಂಧವಾದ ಸಭೆಗಳಲ್ಲಿ ಅವರು ಸಭಾಜಿತಾನೆ ಅಂತೇಳಿ. ಸಭಾಜಿತಾನೆ ಅಂದ್ರೆ ಸನ್ಮಾನ, ಅವರು ಸನ್ಮಾನ ಮಾಡ್ತಾ ಇದ್ರು. ಸಭಾಜಿತಾನೆ, ಭಾಜಿತಾನೆ ಅಂದ್ರೆ ಅವರು ಪ್ರೇಜಿಂಗ್, ಅದನ್ನು ಸನ್ಮಾನ ಮಾಡ್ತಾ ಇದ್ರು, ಹೊಗಳ್ತಾ ಇದ್ದರು, ಪ್ರಶಂಸೆ ಮಾಡ್ತಾ ಇದ್ದರು. ಅಂತಹ ಕರ್ಮಗಳನ್ನು, ಕೆಲಸಗಳನ್ನು ಕುರುವನ್ ಮಾಡುತ್ತಿರುವಂತಹ ಹನುಮಂತ ದೇವರು ಸುಗ್ರೀವನ ಸ್ನೇಹಿತರಾಗಿದ್ದರು. ಯಾಕೆ ಅಂತ ಹೇಳಿದರೆ ವಾಲಿ ಸುಗ್ರೀವಗಳ ವೃತ್ತ ಅಂತ ನಿಮ್ಗೆಲ್ಲ ಗೊತ್ತು. ವಾಲಿ ಸುಗ್ರೀವನನ್ನು ಹೀಗೆ ಅಪಾರ್ಥ ಮಾಡಿಕೊಂಡು ಹೊರಗೆ ಹಾಕಿದಾಗ ಸುಗ್ರೀವ ಸರಿಯಾಗಿ ಮಾಡ್ತಾರೆ. ಯಾಕಂದ್ರೆ ಸುಗ್ರೀವ ಬೇಡ್ಕೊಳ್ತಾನೆ, ವಾಲಿ ಏನಪ್ಪ ಇದೆಲ್ಲ ನಿನ್ನದೇ ರಾಜ್ಯ, ನಾನು ಸುಮ್ಮನೆ ರೆಪ್ರೆಸೆಂಟ್, ಅಷ್ಟು ಎಷ್ಟು ಹೇಳಿದರೂ ವಾಲಿ ಒಪ್ಪೋದಿಲ್ಲ. ಆದ್ದರಿಂದ ಧರ್ಮ ಸುಗ್ರೀವನ ಕಡೆ ಇತ್ತು ಅಂತೇಳಿ. ಹನುಮಂತ ದೇವರು ವಾಯುದೇವರು ಯಾವಾಗಲೂ ಎಲ್ಲಿ ಧರ್ಮ ಇದ್ರೆ ಅಲ್ಲಿ ಇರ್ತಾರೆ. ಸೊ ಆದ್ದರಿಂದ ಸುಗ್ರೀವ ಬಿಕೇಮ್ ಎ ವಿಕ್ಟಿಮ್. ವಾಲಿ ಮಾಡಿದ್ರು, ವಾಲಿ ಬಲವಂತ ಆದರೂ ಕೂಡ ವಾಲಿಗೆ ಎಗೇನ್ಸ್ಟ್ ಆಗಿ ಸುಗ್ರೀವನ ಸ್ನೇಹಿತರಾಗಿ ಹನುಮಂತ ದೇವರು ಸುಗ್ರೀವನ ಜೊತೆಲೇ ಇದ್ದರು. ಆ ವಿಧವಾಗಿ ಸಹ ಅಂದ್ರೆ ಹನುಮಂತ ದೇವರು. ಸೊ ಸುಗ್ರೀವ ಮಿತ್ರರಾಗಿ, ಸುಗ್ರೀವನ ಸ್ನೇಹಿತರಾಗಿ, ಸುಗ್ರೀವನ ಮಂತ್ರಿಯಾಗಿ ಇದ್ದು ಹನುಮಂತ ದೇವರು ಜಗತ್ ಪವಿತ್ರಂ, ಜಗತ್ತಿನಲ್ಲಿ ಪವಿತ್ರವಾಗಿರುವಂತಹ ರಾಮದ ತನು, ತನು ಅಂದ್ರೆ ದೇಹ, ರಾಮನ ದೇಹ ಅಂದ್ರೆ ರಾಮ ದೇವರು ಅಂತ ಮುಖ್ಯವಾಗಿ. ಸುಮ್ಮನೆ ಅದು ಒಂದು ಪೊಲಿಟಿಕ್ ಆಗಿ ಇರುವಂತಹ ಎಕ್ಸ್ಪ್ರೆಷನ್. ಸೊ ರಾಮತನು ಅಂದ್ರೆ ಶ್ರೀರಾಮ ದೇವರನ್ನು, ಲೋಕ ಪವಿತ್ರರಾದಂತಹ ಶ್ರೀರಾಮ ದೇವರನ್ನು, ರಮಾಪತಿಂ ಲಕ್ಷ್ಮೀಪತಿ, ರಮಾ ಸೀತಾ ರೂಪದಲ್ಲಿ ರಮಾ ಅವತರಿಸಿದ್ದಾಳೆ ಅಂತ ಸೀತಾಪತಿಯ ರಮಾ ಅವತಾರಿಯಾದಂತಹ ಸೀತಾ ದೇವಿಯ ಪತಿಯಾದಂತಹ ಆಯುಧವಾಗಿ ಲಕ್ಷ್ಮೀಪತಿಯಾಗಿರುವಂತಹ ಶ್ರೀರಾಮಚಂದ್ರ ದೇವರನ್ನು ದದರ್ಶ ನೋಡಿದರು. ಸೊ ಈ ವಿಧವಾಗಿ ಸುಗ್ರೀವನ ಮಂತ್ರಿಯಾಗಿ ರಾಮಚಂದ್ರ ದೇವರ ದರ್ಶನವನ್ನು ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಈ ಪದ್ಯದಲ್ಲಿ ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾನು ವಿರಾಮ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪದ್ಯವನ್ನು ಮತ್ತು ನೆಕ್ಸ್ಟ್ ಕ್ಲಾಸ್ ಅಲ್ಲಿವರೆಗೆ ಶ್ರೀಕೃಷ್ಣಾರ್ಪಣಮಸ್ತು. ಗಾಯನವಾದ ಮನಸ್ಸೇಂದಿರುವ ಅಧ್ಯಾತ್ಮನವ ಸ್ವಭಾವಂ ಕರೋಮಿ ಸಕಲಂ ಪರಸ್ಮೈ.
ನಾರಾಯಣ ಸತ್ಯ ಶಿಕ್ಷಣಾರ್ಥ ಮಸ್ತು.